ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರೇ, ನಮಸ್ಕಾರ. ಪ್ರಿಯರೇ, ಹಲವು ತಿಂಗಳುಗಳಿಂದ ನಿಮ್ಮೊಂದಿಗೆ ನಾನು ಮಾತನಾಡ್ತಾ ಇದ್ದೇನೆ. ಯೇಸುವೇ ದೇವರೆಂದು, ರಕ್ಷಣೆಯು ಆತನನ್ನು ನಂಬುವುದರ ಮುಖಾಂತರ ಬರುವುದೆಂದು ನೀವೀಗಾಗಲೇ ಅರ್ಥ ಮಾಡಿಕೊಂಡಿರಬಹುದೆಂದು ನಾನು ಪ್ರಾಮಾಣಿಕವಾಗಿ ನಂಬುತ್ತೇನೆ ಮತ್ತು ಹಾರೈಸುತ್ತೇನೆ. ಯೇಸು ಈ ಲೋಕಕ್ಕೆ ಬರುವ ಮುನ್ನ ಜನರಿಗೆ ಅನೇಕ ಕಟ್ಟಳೆಗಳು ಅಥವಾ ಕಾನೂನುಗಳು ಕೊಡಲ್ಪಟ್ಟಿದ್ದವು. ಕೆಲವು ಕಾನೂನುಗಳು ದೇವರಿಂದ ಕೊಡಲ್ಪಟ್ಟಿದ್ದವು, ಆದರೆ ಕೆಲವು ಮನುಷ್ಯರಿಂದ ನಿರ್ಮಿತವಾದವುಗಳು. ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಅಥವಾ ಇಂತಿಂತದನ್ನು ಮಾಡಬಾರದು, ಹೀಗೆ ಹಲವು ಇತ್ಯಾದಿಗಳು. ಆದರೆ ಇದ್ಯಾವುದೂ ಸಹ ಮಾನವನನ್ನು ಉತ್ತಮಗೊಳಿಸಲಿಲ್ಲ. ಕಾನೂನು ಇಲ್ಲದಿದ್ದರೆ ಪಾಪ ಇರುತ್ತಿರಲಿಲ್ಲ. ಅಂದರೆ ಕಾನೂನು ಇದ್ದದ್ದರಿಂದಲೇ ನಮಗೆ ಪಾಪದ ಅರಿವಾದದ್ದು. ಉದಾಹರಣೆಗಾಗಿ, ಕಳ್ಳತನ ಮಾಡುವುದು ಪಾಪ ಎಂದು ಕಾನೂನು ತಿಳಿಸದಿದ್ದರೆ ಅದು ಪಾಪ ಎಂಬ ಅರಿವು ನಮಗೆ ಉಂಟಾಗುತ್ತಿರಲಿಲ್ಲ. ದೇವರು ಕೊಟ್ಟ ಕಟ್ಟಳೆಗಳು ಒಬ್ಬ ಮನುಷ್ಯ ಕನ್ನಡಿಯ ಮುಖಾಂತರ ತನ್ನ ಹೃದಯ ಹೇಗೆ ಕಾಣುತ್ತದೆ ಎಂದು ನೋಡಿಕೊಂಡಂತೆ ಇರುತ್ತದೆ. ಯೇಸು ಈ ಭೂಮಿಗೆ ಬರುವ ಮುನ್ನ ದೇವರು ಕೊಟ್ಟ ಕಟ್ಟಳೆಗಳನ್ನು ಕುರಿತು ನಾನು ಇಲ್ಲಿ ಮಾತನಾಡುತ್ತಿದ್ದೇನೆ. ಆದರೆ ಪಾಪದ ನಿಮಿತ್ತ ಪಾಪ ಮಾಡುವ ಪ್ರತಿಯೊಬ್ಬ ವ್ಯಕ್ತಿ ಶಾಶ್ವತ ಮರಣವೆಂಬ ದಂಡನೆಗೆ ಪಾತ್ರನಾಗುತ್ತಾನೆ. ಇಂದು ಯೇಸುವಿನಲ್ಲಿರುವವರಿಗೆ ಆತನೇ ಹೇಳಿದಂತೆ ದಂಡನೆ ಇಲ್ಲ ಎಂಬುದರ ಬಗ್ಗೆ ನಿಮ್ಮಲ್ಲಿ ಬೋಧಿಸಲು ಬಂದಿದ್ದೇನೆ. ಪ್ರಿಯರೇ, ದಯಮಾಡಿ ಆಸಕ್ತಿಯಿಂದ ಕೇಳ್ರಿ. ನಾವು ಈ ಭೂಲೋಕದಲ್ಲಿ ಜೀವಿಸುವಾಗ ನಮ್ಮ ಶರೀರದಲ್ಲಿ ಪಾಪದ ಬಯಕೆಗಳಾದ ದುರಾಶೆ, ಹೊಟ್ಟೆಕಿಚ್ಚು, ಕೋಪ, ಕ್ರೋಧ ಇತ್ಯಾದಿಗಳು ನಮ್ಮಲ್ಲಿ ಉದ್ರೇಕಗೊಂಡು ಕೆಲಸ ಮಾಡುತ್ತದೆ. ಇವುಗಳು ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಕಾರ್ಯವನ್ನು ಮಾಡುತ್ತದೆ. ಉದಾಹರಣೆಗಾಗಿ, ನಾವು ಕೋಪಗೊಳ್ಳುವಾಗ ನಮ್ಮ ಇಡೀ ದೇಹ ಕೋಪವನ್ನು ವಿವಿಧ ಅಂಗಾಂಗಗಳಿಗೆ ಕೊಂಡೊಯ್ದು ಎಲ್ಲವೂ ಕಾರ್ಯ ಮಾಡುವಂತೆ ಮಾಡುತ್ತದೆ. ಒಂದು ವೇಳೆ ಶರೀರದಾಶೆ ಇರುವುದಾದರೆ ನಮ್ಮ ಕಣ್ಣುಗಳು ಮತ್ತಿತರ ದೇಹದ ಅಂಗಾಂಗಗಳು ಕಾರ್ಯಪ್ರವೃತ್ತಿ ಮಾಡುತ್ತದೆ. ಈ ಪಾಪಗಳು ನಮ್ಮ ದೇಹದಲ್ಲಿ ಕಾರ್ಯಗಳನ್ನು ಮಾಡಿ ಮರಣವನ್ನು ಕೊಂಡು ತರುತ್ತದೆ. ಪ್ರಿಯರೇ, ಹೀಗಾಗುವುದಕ್ಕೆ ಕಾರಣ ಕಟ್ಟಳೆಗಳೇ ಪಾಪವಲ್ಲ, ಆದರೆ ಕಟ್ಟಳೆಗಳಿಂದ ಯಾವ್ಯಾವುದು ಪಾಪವೆಂದು ಗೊತ್ತಾಗುತ್ತದೆ. ಆದರೆ ಪಾಪವು ಕಟ್ಟಳೆಗಳ ಮುಖಾಂತರ ಅವಕಾಶ ಕಲ್ಪಿಸಿಕೊಂಡು ನಮ್ಮಲ್ಲಿ ಹಲವು ವಿಧವಾದ ಪಾಪಗಳನ್ನು ಉತ್ಪತ್ತಿ ಮಾಡಿತು. ಇದನ್ನು ಇನ್ನೂ ಹೆಚ್ಚಾಗಿ ವಿವರಿಸಲು ಇಷ್ಟಪಡ್ತೇನೆ, ಕೇಳ್ರಿ. ಯಾರಾದರೂ ಯಾವುದಾದರೂ ಕಾರ್ಯವನ್ನು ನಾವು ಮಾಡಬಾರ್ದೆಂದು ಹೇಳಿದರೆ ನಾವು ಅದನ್ನೇ ಮಾಡಲು ಬಯಸ್ತೇವೆ ಅಲ್ವೇ? ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಾಯಂದರು ಸುಳ್ಳು ಹೇಳಬಾರ್ದು, ಕದಿಬಾರದು ಎಂದು ಹೇಳುವಾಗ ಯಾಕೆ ಇವರು ಈ ರೀತಿ ಹೇಳ್ತಾರೆ ಎಂಬುದಾಗಿ ಅಂದುಕೊಂಡು ಅದನ್ನೇ ಮಾಡುವ ಕುತೂಹಲ ಬಂದು ಹಾಗೆ ಮಾಡಿದ್ದೇವಲ್ಲವೇ? ಬೆಳೆದ ಮೇಲೆಯೂ ಸಹ ಇದೇ ಪರಿಸ್ಥಿತಿ ಉಂಟಾಗ್ತದೆ. ಯಾವುದೇ ಒಳ್ಳೆಯ ಕಟ್ಟಳೆ ಇದ್ದರೂ ಅದಕ್ಕೆ ವಿರುದ್ಧವಾಗಿಯೇ ನಾವು ಕಾರ್ಯ ಮಾಡ್ತೇವೆ. ಆ ಕಟ್ಟಳೆ ಅಥವಾ ನಿಯಮ ಕೆಟ್ಟದ್ದು ಎಂಬುದಲ್ಲ, ಆ ಕಟ್ಟಳೆ ಈಗಲೂ ಒಳ್ಳೆಯದೇ, ತಾಯಿ ಹೇಳಿದ್ದು ಒಳ್ಳೆಯದೇ. ಆದರೆ ಪಾಪವು ಆ ಕಟ್ಟಳೆ ಅಥವಾ ಕಾನೂನಿಗೆ ವಿರುದ್ಧ ಕೆಲಸ ಮಾಡುವಂತೆ ಪ್ರಚೋದನೆ ನೀಡುತ್ತದೆ. ನಿಮಗೆ ಈಗ ಅರ್ಥವಾಗಿರಬಹುದೆಂದು ನಾನು ನಂಬ್ತೇನೆ. ಆದ್ದರಿಂದ ಈ ಕಾನೂನಿನ ಪ್ರಕಾರ ಆತ್ಮೀಕವಾಗಿ ಜೀವಿಸುತ್ತಿದ್ದ ನಾನು ಆತ್ಮೀಕವಾಗಿಗ ಮರಣ ಹೊಂದಿದ್ದೇನೆ. ಆದುದರಿಂದ ಯಾವ ಕಟ್ಟಳೆ ನಮಗೆ ಜೀವನ ಕೊಡುವುದಕ್ಕೆ ನೇಮಕಗೊಂಡಿತ್ತೋ ಅದೇ ಕಟ್ಟಳೆ ಅಥವಾ ಅದೇ ನಿಯಮ ಈಗ ನಮಗೆ ಮರಣವನ್ನು ಕೊಂಡು ತರುವಂಥದ್ದಾಗಿರ್ತದೆ. ಪ್ರಿಯರೇ, ನಾನು ಹೇಳುತ್ತಿರುವುದು ಈಗ ನಿಮಗೆ ಅರ್ಥವಾಗಿರಬಹುದಲ್ವೇ? ನನಗೆ ಒಳ್ಳೆಯದು ಮಾಡಬೇಕೆಂದು ನೇಮಿಸಲ್ಪಟ್ಟಿದ್ದು ನನಗೆ ಆತ್ಮೀಕ ಮರಣವನ್ನು ಉಂಟು ಮಾಡಿದೆ. ಇದಕ್ಕೆ ಕಾರಣ ಆ ಕಟ್ಟಳೆ ಕೆಟ್ಟದ್ದು ಎಂಬುದಾಗಿ ಅಲ್ಲ, ಆ ಕಟ್ಟಳೆ ನಿಜವಾಗಿಯೂ ಒಳ್ಳೆಯದೇ. ಆದರೆ ಪಾಪವು ಕಟ್ಟಳೆಯ ಬಲವನ್ನು ಹೊಂದಿ ಹೆಚ್ಚಿನ ಪಾಪಕ್ಕೆ ನಡೆಸುವಂಥದ್ದಾಗಿದೆ. ಕಟ್ಟಳೆ ಅಥವಾ ಕಾನೂನು ಒಳ್ಳೆಯದೇ, ಆದರೆ ನಾವು ಶಾರೀರಿಕವಾಗಿರುವುದರಿಂದ ಪಾಪವೆಂಬ ಯಜಮಾನಿಗೆ ನಾವು ದಾಸರಾಗಿದ್ದೇವೆ. ಪಾಪವು ನಮ್ಮನ್ನು ಯಾವಾಗಲೂ ಹತೋಟಿಯಲ್ಲಿಟ್ಟುಕೊಳ್ಳುವುದರಿಂದ ನಾವು ಪಾಪದ ಬಂಧನದಲ್ಲಿದ್ದೇವೆ. ಆದುದರಿಂದಲೇ ನಾವು ಹೊಟ್ಟೆ ಕಿಚ್ಚು, ಸ್ವಪ್ರತಿಷ್ಠೆ, ಕೋಪ ಇತ್ಯಾದಿಗಳಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತಲೇ ಇಲ್ಲ. ನಾವು ಇಂತಹ ಪಾಪಗಳಿಗೆ ದಾಸರಾಗಿದ್ದೇವೆ. ಪ್ರಿಯರೇ, ಒಂದು ವೇಳೆ ಅದನ್ನು ನಾವು ದ್ವೇಷಿಸಿದರೂ ನಮ್ಮಲ್ಲಿರುವ ಯಾವುದೋ ಒಂದು ಶಕ್ತಿ ಅದನ್ನೇ ಮಾಡುವಂತೆ ಒತ್ತಾಯ ಮಾಡ್ತದೆ. ಅದು ಯಾವುದೆಂದರೆ ನನ್ನಲ್ಲಿರುವ ಪಾಪವೇ, ಅದನ್ನು ಮಾಡುವಂತೆ ಪ್ರಚೋದನೆ ನೀಡುತ್ತದೆ. ನಮ್ಮ ದೇಹದಲ್ಲಿ ಯಾವ ಒಳ್ಳೆಯ ಗುಣಗಳೂ ಇಲ್ಲವೆಂದು ನಾವು ಅರಿತುಕೊಳ್ಳಬೇಕು. ಪ್ರಿಯರೇ, ಕೆಲವೊಮ್ಮೆ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕೆಂದು ಅನಿಸ್ತದೆ, ಆದರೆ ಅದನ್ನು ಹೇಗೆ ಮಾಡುವುದೆಂದು ಗೊತ್ತಿಲ್ಲದೆ ಇರ್ತೇವೆ. ಆದುದರಿಂದ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಹೋರಾಟ ಮಾಡುವ ಯಾವುದೋ ಒಂದು ಹೊಸ ಕಟ್ಟಳೆ ನನ್ನ ದೇಹದಲ್ಲಿರುವಂತೆ ಅನಿಸ್ತದೆ. ಇದು ಪಾಪ ಮಾಡುವಂತೆ ನನ್ನನ್ನು ಬಂಧನದಲ್ಲಿ ಇಡುತ್ತದೆ. ಈಗ ನಾವು ಇಂತಹ ತಿರಸ್ಕರಣೀಯ ಸ್ಥಿತಿಯಲ್ಲಿದ್ದೇವೆ ನೋಡ್ರಿ. ಮರಣವನ್ನು ಕೊಂಡು ತರುವ ಈ ದೇಹದಿಂದ ನಮ್ಮನ್ನು ಯಾರು ಬಿಡಿಸೋರು ಎಂದು ಮೊರೆ ಇಡುವ ಪರಿಸ್ಥಿತಿ ನಮ್ಮದಾಗ್ತದೆ. ಆದರೆ ಪ್ರಿಯರೇ, ಯೇಸುವಿನ ಮುಖಾಂತರ ಒಂದು ದೊಡ್ಡ ನಿರೀಕ್ಷೆ ನಮಗುಂಟು. ಮತ್ತೊಂದು ಉದಾಹರಣೆ ನಿಮಗೆ ಕೊಡ್ತೇನೆ. ಭಾರತ ದೇಶದ ಕಾನೂನು ಪ್ರಕಾರ ಮದುವೆಯಾದ ಹೆಣ್ಣು ತನ್ನ ಗಂಡನಿಗೆ ಸಾಯುವ ತನಕ ಬದ್ದಳಾಗಿರ್ತಾಳೆ ಎಂಬುದು ನಿಮಗೆ ಗೊತ್ತು ಅಲ್ವೇ? ಆದರೆ ಅವನು ಸತ್ತರೆ ತನ್ನ ಗಂಡನ ವಿಷಯದಲ್ಲಿ ಯಾವ ಕಾನೂನು ಆಕೆಯನ್ನು ಬದ್ದಳಾಗಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ತನ್ನ ಗಂಡ ಬದುಕಿದ್ದಾಗ ಆಕೆ ಮತ್ತೊಬ್ಬನನ್ನು ವಿವಾಹವಾದರೆ ಆಕೆಯನ್ನು ವೇಶ್ಯೆ ಎಂದು ಕರೀತಾರೆ. ಆದರೆ ಗಂಡ ಸತ್ತರೆ ಆಕೆ ಇನ್ನೊಂದು ಮದುವೆಯಾದರೆ ಆಕೆಯನ್ನು ಯಾರೂ ವೇಶ್ಯೆ ಎಂದು ಕರೆಯುವುದಿಲ್ಲ. ಈ ಪ್ರಕಾರವಾಗಿ ನೀವು ಸಹ ನಿಮ್ಮ ದೇಹದಲ್ಲಿರುವ ಪಾಪದ ಕಾನೂನಿಗೆ ಸಾಯಬೇಕು. ಪ್ರಿಯರೇ, ನಾವು ನಿರೀಕ್ಷೆ ಇಲ್ಲದವರಲ್ಲ. ಇದು ಕಟ್ಟಳೆಯಿಂದಲ್ಲ, ಬದಲಾಗಿ ರಕ್ಷಕನಾದ ಯೇಸುವಿನ ಮುಖಾಂತರ. ಯೇಸುವಿನಲ್ಲಿರುವವರಿಗೆ ನಿಜವಾಗಲೂ ನಿಶ್ಚಯವಾಗಿಯೂ ದಂಡನೆ ಇಲ್ಲ. ಮತ್ತೊಂದು ಸಾರಿ ಹೇಳ್ತೇನೆ, ನಾವು ಯೇಸುವಿನಲ್ಲಿ ಜೀವಿಸಿದರೆ ನಮಗೆ ಖಂಡಿತ ದಂಡನೆ ಇಲ್ಲ. ನಿಮಗೆ ತಿಳಿಸಬೇಕೆಂದಿರುವ ದೊಡ್ಡ ಸುದ್ದಿ ಇದೆ ಪ್ರಿಯರೇ. ನಾವು ನಮ್ಮ ಶರೀರದ ಇಚ್ಛೆಗಳಿಗೆ ತಕ್ಕಂತೆ ನಡೆಯದೆ ಯೇಸುವಿನಲ್ಲಿ ಜೀವಿಸುವುದಾದರೆ ಮತ್ತು ಆತನ ಸ್ವರಕ್ಕೆ, ಅಂದರೆ ಆತ್ಮನ ಸ್ವರಕ್ಕೆ ಕಿವಿಗೊಟ್ಟು ನಡೆಯುವುದಾದರೆ ನಾವು ಮರಣದಿಂದ ಜೀವವನ್ನು ಕಾಣಲಿಕ್ಕೆ ಸಾಧ್ಯ. ಇದು ಹೇಗೆಂದರೆ, ದೇವರ ಪರಿಶುದ್ಧಾತ್ಮನ ಮುಖಾಂತರ ಕ್ರಿಸ್ತನಲ್ಲಿರುವ ನಮ್ಮ ಜೀವಿತವು ಪಾಪದ ಕಟ್ಟಳೆಯಿಂದ ಅಥವಾ ಶಾಶ್ವತ ಮತ್ತು ಶಾಶ್ವತ ಮರಣದಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ದೈಹಿಕ ಮರಣವನ್ನು ಕುರಿತು ಮಾತಾಡುತ್ತಿಲ್ಲ, ಬದಲಾಗಿ ನಮ್ಮ ಮರಣದ ನಂತರ ಬರುವ ನರಕದಲ್ಲಿನ ಶಾಶ್ವತವಾದ ಮರಣವನ್ನು ಕುರಿತು ಮಾತನಾಡುತ್ತಿದ್ದೇನೆ. ನಾವು ಯೇಸುವಿನಲ್ಲಿ ಇರುವುದಾದರೆ ನಾವು ಪಾಪದಿಂದ ಬಿಡುಗಡೆ ಕಂಡು ಪರಿಶುದ್ಧರಾಗಿ ನಮ್ಮ ದೈಹಿಕ ಮರಣ ನೀಗಿಸಲ್ಪಟ್ಟು ಪರಲೋಕಕ್ಕೆ ಹೋಗಿ ದೇವರೊಂದಿಗೆ ಸದಾ ಜೀವಿಸು. ಆದರೆ ಯೇಸುವಿನಲ್ಲಿ ನಾವು ಜೀವಿಸದಿದ್ದರೆ ನಾವು ಪಾಪದ ಬಂಧನದಿಂದ ಎಂದೂ ಬಿಡುಗಡೆ ಕಾಣದೆ ನಮ್ಮ ಮರಣದ ನಂತರ ಶಾಶ್ವತ ಮರಣವೆಂಬ ನರಕಕ್ಕೆ ನಾವು ಹೋಗುತ್ತೇವೆ. ಯೇಸು ಹೇಳಿದ್ದೆಂದರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವ ಪ್ರತಿಯೊಬ್ಬನು ಪಾಪಕ್ಕೆ ದಾಸನಾಗಿದ್ದಾನೆ. ದಾಸನಿಗೆ ಮನೆಯಲ್ಲಿ ಶಾಶ್ವತವಾದ ಸ್ಥಾನ ಇರುವುದಿಲ್ಲ, ಆದರೆ ಮಗನಿಗೆ ಉಂಟು. ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡುವುದಾದರೆ ನೀವು ನಿಶ್ಚಯವಾಗಿ ಬಿಡುಗಡೆ ಹೊಂದುವಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಹೇಳಿದ ಈ ಮಾತಿನ ಅರ್ಥ ಏನೆಂದರೆ, ಯೇಸು ಮಾತ್ರ ನಿಮ್ಮನ್ನು ಪಾಪದ ಬಂಧನದಿಂದ ಬಿಡಿಸಲು ಸಾಧ್ಯ. ಈಗ ಮತ್ತೊಂದು ಪ್ರಾಮುಖ್ಯ ಸಂಗತಿ ನಿಮಗೆ ಹೇಳ್ತೇನೆ. ಇದಕ್ಕಿಂತಲೂ ಪ್ರಾಮುಖ್ಯವಾದ ಸಂಗತಿ ಇಡೀ ಪ್ರಪಂಚದಲ್ಲಿಯೇ ಇಲ್ಲ. ಪ್ರಿಯರೇ, ದೇವರ ಆತ್ಮನ ಸಹಾಯದಿಂದ ನಾವು ಈ ರೀತಿ ನಡೆಸಲ್ಪಡುವುದಾದರೆ ಆಗ ನಾವು ದೇವರ ಕುಮಾರ ಕುಮಾರ್ತೆಗಳಾಗುತ್ತೇವೆ. ಸ್ವಲ್ಪ ಊಹಿಸಿ ನೋಡ್ರಿ, ಒಂದು ವೇಳೆ ನೀವು ಭಾರತದ ರಾಷ್ಟ್ರಾಧ್ಯಕ್ಷ ಅಥವಾ ಪ್ರಧಾನಮಂತ್ರಿಗಳ ಮಗನೋ ಮಗಳೋ ಆಗಿದ್ದರೆ ಎಷ್ಟೊಂದು ಸತ್ಕಾರ, ಎಷ್ಟೊಂದು ಸಂರಕ್ಷಣೆ ಸಿಗುತ್ತೆ ಅಲ್ವೇ? ಆದರೆ ಈ ವ್ಯಕ್ತಿಗಳು ಕೇವಲ 5 ವರ್ಷ ಮಾತ್ರ ಆಳ್ವಿಕೆಯಲ್ಲಿರುತ್ತಾರೆ. ಆದರೆ ದೇವರ ಪುತ್ರ ಸೌಭಾಗ್ಯ ಶಾಶ್ವತವಾಗಿರ್ತದೆ. ಪ್ರಿಯರೇ, ಯೇಸುವಿನಲ್ಲಿ ಜೀವಿಸುವವರಿಗೆ ಇವೆಲ್ಲವೂ. ಯೇಸುವನ್ನು ಸ್ವೀಕರಿಸಿ ದೇವರ ಮಗನಾಗಲು ಅಥವಾ ಮಗಳಾಗಲು ನಿಮಗೆ ಇಚ್ಛೆ ಇಲ್ಲವೇ? ಇಂದೇ ರಕ್ಷಣೆಯ ದಿನ, ಇದೇ ಆ ಸುಸಮಯ. ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಅಂಗೀಕರಿಸಿ ಆಶೀರ್ವಾದವನ್ನು ಹೊಂದಿರಿ. ದಯಮಾಡಿ ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಅಥವಾ ಪ್ರಶ್ನೆಗಳನ್ನು ನಮಗೆ ಬರೆದು ತಿಳಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸಲು ಸಂತೋಷಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.
ಮನ ಪರಿವರ್ತನೆ ಮಾಡಿ ರೂಪಾಂತರ ಕೊಡಲು, ಕನಿಕರಿಸುವ ದೇವಾ ನಿನ್ನನ್ನೆ ಕರೆಯುತ್ತಾನೆ. ಮನ ಪರಿವರ್ತನೆ ಮಾಡಿ ರೂಪಾಂತರ ಕೊಡಲು, ಕನಿಕರಿಸುವ ದೇವಾ ನಿನ್ನನ್ನೆ ಕರೆಯುತ್ತಾನೆ. ಹಠ ಮಾಡಬೇಡ ನನ್ ಮಗನೇ, ಅಗಲಬೇಡ ಮಗನೇ, ಹಠ ಮಾಡಬೇಡ ನನ್ ಮಗನೇ, ಅಗಲಬೇಡ ಮಗನೇ. ದೈವ ಸೇಹ ರುಚಿಸೋಕೆ ಹಿಂದೆ ಒಳ್ಳೆಯ ಸಮಯ, ದೇವರ ಮಗನಾಗಲು ಇದುವೇ ಒಳ್ಳೆ ಸಮಯ. ದೈವ ಸೇಹ ರುಚಿಸೋಕೆ ಹಿಂದೆ ಒಳ್ಳೆಯ ಸಮಯ, ದೇವರ ಮಗನಾಗಲು ಇದು ಸಮಯ.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.
ನಿತ್ಯ ಜೀವಕ್ಕೆ ಪ್ರಾಪ್ತನಾಗಲು ಹಿಂದೆ ನೀ ಬಂದು ಸೇರುವುದು, ನಿತ್ಯ ಜೀವಕ್ಕೆ ಪ್ರಾಪ್ತನಾಗಲು ಹಿಂದೆ ನೀ ಬಂದು ಸೇರುವುದು. ದೇವರು ನಿನಗಾಗಿ ಜೀವವ ಕೊಟ್ಟನು, ಹಿಂದೆ ನೀಯವನ ಸ್ವಂತವನಾಗು. ದೇವರು ನಿನಗಾಗಿ ಜೀವವ ಕೊಟ್ಟನು, ಹಿಂದೆ ನೀಯವನ ಸ್ವಂತವನಾಗು. ದೈವ ಸ್ನೇಹ ರುಚಿಸೋಕೆ ಇಂದೇ ಒಳ್ಳೆಯ ಸಮಯ, ದೇವರ ಮಗನಾಗಲು ಇದುವೇ ಒಳ್ಳೆ ಸಮಯ, ದೈವ ಸ್ನೇಹ ರುಚಿಸೋಕೆ ಇಂದೇ ಒಳ್ಳೆಯ ಸಮಯ, ದೇವರ ಮಗನಾಗಲು ಇದು ಸಮಯ.